సకల గుణనిహి సర్వదోష వ్యపేత పూర్ణానందో అవ్యయో గురురపి పరమ చింతయేతం మహాంతం. సంగం నకుర్యాత్ ప్రమదాసు జాతు యోగస్య పారం పరమారు రుక్షు యత్సే మత్సేవయా ప్రతిలబ్ధాత్మలాభ వదంతి యాం నిరయ ద్వారమస్యా. ఎందుకు కూడా ప్రమద సంగ మాడబారదు అంత అర్థ హేళి, ప్రమద అంత హేళిద్రె మిథ్యా జ్ఞానం అర్థవన్న తెలుస్తుంది. ప్రకర్షేణ మతకారిత్వాత్ ప్రమద అథవా ప్రమాం త్యతీతి ప్రమద, యథార్థ జ్ఞానం తెగ్ద హాకిబిడదు. దుష్టర సహవాస మాడಿದ್ರೆ జ్ఞాన స్మృతి భ్రంశాత్ బుద్ధి నాశ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಎಂದು ಕೂಡ ಅಯೋಗ್ಯರ ಸಹವಾಸ ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನ ಸುಮ್ಮನೆ ಬರೋದಿಲ್ಲ. ಮಿಥ್ಯಾ ಯಾವ್ದ್ರ ಮೂಲಕ ಬರುತ್ತೆ? ಮಿಥ್ಯಾಜ್ಞಾನಿಗಳ ಮೂಲಕ ಬರುತ್ತೆ. ಗೊತ್ತಾಯ್ತಾ? ಮಿಥ್ಯಾಜ್ಞಾನಿಗಳ ಮೂಲಕ ಮಿಥ್ಯಾಜ್ಞಾನ ಬರೋದ್ರಿಂದ ಮಿಥ್ಯಾಜ್ಞಾನ ಸಹವಾಸ ಮಾಡಬಾರ್ದು. ಏನರ್ಥ? ಮಿಥ್ಯಾಜ್ಞಾನಿಗಳ ಸಹವಾಸ ಮಾಡಬಾರ್ದು ಅಂತ. ಗೊತ್ತಾಯ್ತಾ? ಸೊ ನಮ್ಮ ಮಿಥ್ಯಾಜ್ಞಾನಿಗಳು ಬೇರೆ, ಮಿಥ್ಯಾಜ್ಞಾನ ಬೇರೆ ಅಲ್ಲ. ಇದು ಕಂಟೇನರ್ ಕಂಟೇನ್. ಜ್ಞಾನ ಅಂಬುದು ಯಾವಾಗಲೂ ಯಾರಿಂದ ಬರಬೇಕು? ಜ್ಞಾನಿ ಒಬ್ಬ ವ್ಯಕ್ತಿ ಮೂಲಕನೇ ಬರಬೇಕು. ಇಲ್ಲವರು ಎಲ್ಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕೊಳಕೊಳ ಬರಬೇಕು, ತರಿಸ್ತಾನೆ ಬರೋದು. ಹೇಗೆ ಬರುತ್ತದ? ತುಳಿರ್ತಾನೆ ಬರ್ತಾರೆ. ಇವತ್ತು ಹಾಲು ತಗೊಂಬಂದ್ರೆ ಕೈಯಲ್ಲಿ ಹಾಲು ತರಲಿಕ್ಕೆ ಬರಲ್ಲ, ಪಾತ್ರೆ ಸಮೇತ ಹಾಲು ತರ್ತಾರೆ. ಹಾಲಿಗೆ ಪಾತ್ರೆ ಹೇಗೋ, ಮಿಥ್ಯಾಜ್ಞಾನಕ್ಕೆ ಪಾತ್ರೆ ಅಂದ್ರೇನು? ವ್ಯಕ್ತಿಯ ಪಾತ್ರೆ. ದುರ್ಜನರೇ ಅವರು. ಯಥಾರ್ಥ ಜ್ಞಾನ ಹಾಗೆ ಸುಮ್ಮನೆ ಬರೋದಿಲ್ಲ. ಏನ್ ಬೇಕದಕ್ಕೆ? ಸತ್ಪಾತ್ರ ಆಗಬೇಕು. ಇಲ್ಲಿ ಪಾತ್ರೆ ಎರಡರ್ಥ. ಒಂದು ಸದ್ಗ್ರಂಥಗಳು, ಅಲ್ಲಿ ಕಥೆ ಕಾದಂಬರಿಗಳು, ಅದು ಕೂಡ ಪಾತ್ರನೆ. ಅಪ್ಪ ಆ ಕಥೆಗೆ ಓದಿ ಓದಿ ಬುದ್ಧಿ ಕೆಡುತ್ತ. ಆದ್ರಿಂದ ಅವು ಕೊಡೋನು ಬರೆದವನು ತರೋನು ಪುಸ್ತಕ ಇವೆಲ್ಲ ಕೌಂಟ್ ಆಗ್ತವೆ ಮಿಥ್ಯಾಜ್ಞಾನಕ್ಕೆ. ಯಥಾರ್ಥ ಜ್ಞಾನಕ್ಕೆ ಎಲ್ಲ ಕೌಂಟ್ ಆಗೋದ್ರಿಂದ ಎಂದೂ ಅದು ಸಹವಾಸ ಮಾಡಬಾರದು. ಯೋಪಯಾತಿ ಶನೈರ್ಮಾಯಾ ಯೋಷಿತ್ ದೇವ ವಿನಿರ್ಮಿತ, ಅದಕ್ಕೆ ಅರ್ಥ ಹೇಳ್ತಾರೆ. ಫಲಿತಮ ಸಂಗಮ್ನ ಕುರಿಯಾದಿತಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರು. ಮುಂದೆ ಹೇಳ್ತಾರೆ, ಯೋಪಯಾತಿ ಯಾ ಉಪಯಾತಿ ಶನೈರ್ಮಾಯಾ ಯೋಷಿತ್ ದೇವ ವಿನಿರ್ಮಿತ ತಾಮೀಕ್ಷೇದ ಆತ್ಮನೋ ಮೃತ್ಯುಂ ತೃಣೈಹಿ ಕೂಪಮಿವಾವೃತಂ. ಯಾ ಉಪಯಾತಿ ಶನೈರ್ಮಾಯಾ ಯೋಷಿತ್ ದೇವ ವಿನಿರ್ಮಿತ, ಈ ಮಿಥ್ಯಾಜ್ಞಾನ ಎಲ್ಲ ಓವರ್ ನೈಟ್ ಬರಲ್ಲ. ಹೇಗೆ ಬರತ್ತೆ? ಸ್ಲೋಲಿ ಬರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಅಟ್ಯಾಕ್ ಮಾಡಿಬಿಡುತ್ತೆ, ಕಳ್ತನ ಮಾಡೋ ಹೆಂಗೆ ನಾನು ಎಂಟರ್ ಆಗ್ತಾನೋ. ಯಾ ಉಪಯಾತಿ ಬಿಡಿಸ್ಕೋಬೇಕು. ಯಾ ಉಪಯಾತಿ ಶನೈರ್ಮಾಯಾ ಯೋಷಿತ್ ದೇವ ವಿನಿರ್ಮಿತ ದೇವಿ ಹೇಷ ಗುಣಮಯಿ ದೇವ ವಿನಿರ್ಮಿತ, ನಿಧಾನವಾಗಿ ಅಟ್ಯಾಕ್ ಮಾಡುತ್ತ ಮಾಡಿ ತಾವೀಕ್ಷೇತ್. ಅದಕ್ಕೆ ಯಾವಾಗಲೂ ಹುಷಾರಾಗಿರ್ಬೇಕು. ರೋಗ ಬರದಂತೆ ಎಚ್ಚರ ವಹಿಸ್ತೇವಲ್ಲ, ಅಜ್ಞಾನ ಬರದಂತೆ ಎಚ್ಚರ ವಹಿಸಬೇಕು. ಮೃತ್ಯುಂ ತೃಣೈ ಸ್ಕೂಪ ವಿವಾವೃತಂ, ಯಾಕೆ ಗೊತ್ತಿಲ್ಲದ ಬರುತ್ತೆ ಗೊತ್ತಾ ಅಂತ ಹೇಳ್ತಾರೆ. ದೊಡ್ಡ ಬಾವಿ, ಗೊತ್ತಾಯ್ತಾ? ಆ ಗ್ರೌಂಡ್ ಡೆವೆಲಿಗೆ ಹುಲ್ಲು ಹಾಕಿಬಿಟ್ಟಿದ್ದಾರೆ. ನೋಡ್ತಾ ಹೋದ ದಪ್ಪಂತ ಬಿದ್ದ. ಸೊ ತೃಣಚ್ಛನ್ನ ಕೂಪ ಅದು, ಅಂದ್ರೆ ಹುಲ್ಲು ಕಡ್ಡಿಯಿಂದ ಮುಚ್ಚೋದ ಕೂಪ. ನಮ್ಗೆ ಹೇಗೆ ಕಾಣಿಸ್ತಾ ಇದೆ ಅದು? ತೃಣ ಕಂಡ ನಿಜವಾಗ್ಲೂ ಏನೋ ಬಾವಿ ಅದು. ಅಜ್ಞಾನ ಅಂಬೋದು ಹಾಗೆ ಅಂತ ಹೇಳ್ತಾರೆ. ಅಜ್ಞಾನ ಬಾವಿ ಇದ್ದಾಗೆ ನೋಡ್ತಾ ನೋಡ್ತಾ ಮುಗಿಸ್ಬಿಡುತ್ತ ಅಂತ ಹುಷಾರಾಗಿ. ಅದು ಹೇಗೆ ಬರುತ್ತೆ? ಯೋಷಿತ್, ಯೋಷಿತ್ ಶಬ್ದಕ್ಕೆ ಒಂದರ್ಥ ಏನೋ ಹೇಳಿದ್ರು, ಮಿಥ್ಯಾಗಿ ಇನ್ನೊಂದು ಅರ್ಥ ಏನೋ ಸ್ತ್ರೀ ಅಂತ ಹೇಳಿದ್ರು. ಯಾತಕ್ಕೆ ಸ್ತ್ರೀ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಂದ್ರೆ, ಮಿಥ್ಯಾಜ್ಞಾನಕ್ಕೆ ಹೆಚ್ಚು ಆಶ್ರಯ ಅದು. ಇಬ್ಬರಲ್ಲೂ ಇರ್ತಾರೆ, ಹೆಚ್ಚರಲ್ಲಿ ಹೆಚ್ಚಾಶ್ರಯ ಇಲ್ಲಿ ಸಿಗುತ್ತಾರೆ. ಮಿಥ್ಯಾಜ್ಞಾನ ಸಿಗೋದಿಲ್ಲಿ ಇದ್ರಲ್ಲಿ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಯೋಷಿತ್ ಅಂಬೋದಕ್ಕೆ ಎರಡರ್ಥನೂ ಸರಿ. ಕೃಪ ಕೂಪಮಿವ ಆವೃತ ತೃಣೈಹಿ ಕೂಪಮಿವ ಆವೃತಂ, ತೃಣದಿಂದ ಬಾವಿಯಂತೆ ಆವೃತವಾಗಿದೆ. ಯಾ ದೇವ ನಿರ್ಮಿತ ಯೋಷಿನ್ ಮಾಯಾ ಭಾರ್ಯಾತ್ತೇನ ಉಪಯಾತಿ ಮುಮುಕ್ಷು ತಾವ್ ಆತ್ಮನೋ ಮೃತ್ಯು ಮೀಕ್ಷೇತ. ಅವಳೇನಿದ್ದಾಗೆ ಸಾವಿದ್ದಾಗ್ಲೆಕ್ಕ. ಎಷ್ಟು ಜನ ಮದುವೆ ಆಗ್ತಾರೆ, ಹೇಳ್ತೇನೆ ಕೊಲೆ ಮಾಡಿಬಿಡ್ತಾಳೆ. ಯಾರ ಮದುವೆ ಆಗಾಯ್ತಾ ಅವನು? ಈಗ ಸಾವನ್ ಮದುವೆ ಆದಾಗಾಯ್ತು. ಒಬ್ಬ ಮಗನ್ ಹೇಳ್ತಾನೆ, ಪೇಪರ್ನಲ್ಲಿ ಬರ್ತಿರುತ್ತೆ, ಆಸ್ತಿಗಾಗಿ ತಂದೆ ಕೊಲೆ ಮಗನಿಂದ. ಮಗ ಪಾಪ ಹುಟ್ಟಿದಪ್ಪ ನಾಮಕರಣ ಮಾಡಿರ್ತಾನೆ. ಬರೀಗ ಅವನೇನ್ ಮಾಡಿದ? ಇವನ್ನ ಪ್ರಾಣ ತೆಗೆದ. ಸೊ ಅವನ ಹೆಸರೇನ? ಅವನಿಗೆ ಮೃತ್ಯು. ವೇದವ್ಯಾಸ ಹೇಳ್ತಾರೆ, ನಿಮ್ ಮಕ್ಳು ಹುಟ್ಟಿಲ್ಲ, ನಿನಗೆ ಯಾರು ಹುಟ್ಟಿದ್ದಾರೆ ಗೊತ್ತಾ? ಮೃತ್ಯು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ವಂಶನಾಶ ಮಾಡಿಬಿಟ್ಟ ದುರ್ಯೋಧನ ಹುಟ್ಟಿದ್ರು ಮೃತ್ಯು. ಮೃತ್ಯುವನ್ನು ಜೋಪಾನ ಮಾಡಿದವನು. ಈ ಸಿಗರೇಟ್ ಸೇದೋದು ಏನದು? ಡ್ರಿಂಕಿಂಗ್ ಏನದು? ಮೃತ್ಯುವನ್ನು ಪೋಷಣೆ ಮಾಡಿದ ಲೆಕ್ಕ. ನಮ್ಮನ್ನು ಕೊಲ್ಲೋ ವಸ್ತುವೇ ಬಾಯಲ್ಲಿ ಇಟ್ಕೊಂಡು ಒಳಗೆ ಕೂತ್ಕೊಂಡು ಹಾಕೊಂಡ್ರೆ ಎಷ್ಟು ಸುಲಭ. ಆ ರೀತಿಯಾಗಿದೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಅವೆಲ್ಲ ಇದು ಸೇರಿದ್ದೆ, ಡ್ರಿಂಕಿಂಗು ಸ್ಮೋಕಿಂಗು ಎಲ್ಲ ಮಾಡಬಾರದ್ದೆಲ್ಲ ಮಿಥ್ಯಾಜ್ಞಾನದ ಡಿಫರೆಂಟ್ ಫಾರಮ್ಸೇ ಹೊರತು ಅದು ಒಂದೇ ಅಲ್ಲ. ಎಲ್ಲ ಅದು ಇನ್ಕ್ಲೂಡ್ ಎವ್ರಿಥಿಂಗ್. ತಾಮಾತ್ಮನೋ ಮೃತ್ಯು ಮೀಕ್ಷೇತ ಕಿಂಚ ತೃಣೈರ್ ಆವೃತಂ ಕೂಪಮಿವ, ತೃಣದಿಂದ ಆವೃತವಾದ ಕೂಪವನ್ನು ಹೇಗೆ ನಾವು ಬಿಡಬೇಕು ಅಷ್ಟೇ, ಉಳಿದವರಿಗೆ ಹೇಳಬೇಕು. ಬಾರಿ ಡೇಂಜರ್ ಹೋಗಿ ಹೋಗಬಾರದು ಅಂತ ಹೇಳ್ತಾರೆ. ಹಾಗೆ ಯಾಂ ಮನ್ಯತೆ ಪತಿರ್ ಮೋಹಾತ್ ಮನ್ಮಾಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀ ಸಂಗತ ಪ್ರಾಪ್ತಾಂ ವಿತ್ತಾಪತ್ಯ ಗೃಹ ಪ್ರದಾಂ. ಇಲ್ಲೇ ಮನುಷ್ಯ ತಪ್ಪು ಮಾಡ್ತಾನೆ ಅಂತ ಹೇಳ್ತಾರೆ. ಯಾಂ ಮನ್ಯತೆ ಪತಿ ಮೋಹಾತ್, ಗಂಡ ಹೆಂಡತಿ ಏನು ತಿಳ್ಕೊಂಡ್ಬಿಡ್ತಾನೆ, ಮಹಾ ಮೋಹಾತ್ ಮನ್ಮಾಯಾ ಮನ್ಮಾಯಾಂ ವೃಷಭಾಯತೀಂ, ನನ್ನ ಮಾಯೆ ದೊಡ್ಡ ಮಾಯೆ, ಹೆಂಡತಿನ ಪಾರಿ ಪ್ರಿಯ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಪ್ರಿಯವಾಗದ ಮುಖ್ಯವಾಗಿರ್ತಕ್ಕಂಥ ಸೋರ್ಸ್ ಇರೋದೇ ಅಲ್ಲಿ ಅಂತ ಹೇಳ್ತಾರೆ. ಸ್ತ್ರೀತ್ವಂ ಸ್ತ್ರೀ ಸಂಗತ ಪ್ರಾಪ್ತಾಂ ವಿತ್ತಾಪತ್ಯ ಗೃಹ ಪ್ರದಾಂ. ಪತಿ ಯಾಂ ಮೋಹಾ ಸ್ತ್ರೀ ಸಂಗತಃ ರತ್ತೈ ಸೃಷ್ಟಿ ಶಬ್ದಸಂಗ ತಃ ಇತಿ ಧಾತು ಶಬ್ದಾದಿಷು ಆಸಕ್ತಿತಃ ಕಾರಣ ಸ್ತ್ರೀತ್ವಂ ಪ್ರಮದಾಭಾವಂ ಪ್ರಾಪ್ತಾಂ ವೃಷಭಾಯತಿ ರಥೌ ಪುರುಷೀಕರಣಂ ನಾಮ ಆರೋಪಃ ಪುರುಷಧರ್ಮಃ ತಾಂ ಆಚರಂತಿ ಮನ್ಮಾಯಾಂ ವಿತ್ತಾಪತ್ಯ ಗೃಹಪ್ರದಾಂ ಮನ್ಯತೆ ತಾಮಿತಿ ಪೂರ್ವೇಣ ಸಂಬಂಧ. ಹೆಂಡತಿ ಬಂದು ಮನೆ ಮೊದಲು ಮನೆ ಮಾಡ್ತೀನಿ ಎಂಬುದಿಲ್ಲ, ಮದುವೆ ಆದ್ಮೇಲೆ ಏನಂತಾನೆ, ಮನೆ ಮಾಡಿ ಮೊದಲು ಮನೆ ಮಾಡಿದ್ರೆ ಏನಂತಾರೆ ಅದಕ್ಕೆ, ರೂಮ್ ಅಂತಾರೆ. ಮೊದಲು ಮನೆ ಮಾಡಿದ್ರೆ ಹೇಳೋದು ದೊಡ್ಡ ರೂಮ್ ಅಷ್ಟೇ ಅದು, ಆಮೇಲೆ ಮನೆ ಮಾಡ್ತಾರೆ, ರೂಮ್ ಮಾಡ್ತಾನೆ ಮನೆ ಅಂತ ಹೆಸರು ಅದಕ್ಕೆ. ಮದುವೆ ಆದ್ಮೇಲೆ ರೂಮ್ ಮಾಡಿದ್ರೆ ಏನಂತಾರೆ ಅದಕ್ಕೆ, ಮನೆ. ಮದುವೆ ಆಗದೆ ರೂಮ್ ಮಾಡಿದ್ರೆ ಮನೆ ಮಾಡಿ ಏನಂತಾರೆ, ರೂಮ್. ಅದು ಮತ್ತೆ ಎಷ್ಟೇ ಜನ ಇದ್ರು ಮಠ ಗೊತ್ತಾಯ್ತಾ, ಅದಕ್ಕೆ ಮನೆ ಅಂತ ಕರೆಯುವ. ಒಬ್ಬ ಹೆಂಡತಿ ಇದ್ರೆ ಮನೆ ಆಗ್ಬಿಡುತ್ತೆ ತಕ್ಷಣ ಮನೆ ಅಂತ ಡೆಫಿನೇಷನ್. ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ, ಮನೆ ಅಂದ್ರೆ ಬಿಲ್ಡಿಂಗ್ ಮನೆ ಅಲ್ಲ, ಹೆಂಡತಿಗೆ ಮನೆ ಅಂತ ಕರೆಯೋದು. ಏನ್ ತಿಳ್ಕೊಂಡು ಮದುವೆ ಆಯ್ತು, ಮನೆ ಬಂತು, ಆಮೇಲೆ ಮಗು ಬಂತು, ಒಂದು ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಬಂದಿದ್ದು ಯೋಚನೆ ಮಾಡ್ದ, ಹೋಗಿದ್ದು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಬಂತು ಕರೆಕ್ಟು, ಜ್ಞಾನ ಹೋಗ್ತಾ ಇದೆ, ಬಿಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಹೇಳ್ತೇನೆ, ಕಾಂಟ್ರಾಸ್ಟ್ ಮಾಡಬೇಕು. ಮೊದಲ ಜೊತೆಗೆ ಹೋಗೋದು ಇದೆ, ದುಡ್ಡು ಪದಾರ್ಥ ತಗೊಂಡ ದುಡ್ಡು ಹೋಗಿದೆ ಜೊತೆಗೆ ಹೋಗ್ತಾನೆ, ಪದಾರ್ಥ ಬಂದು ದುಡ್ಡು ಹೋಯ್ತು ಹೇಗೋ, ಇದನ್ನೇ ಹೋಗೋದು ಬೇಕಾದ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ತಾವಿತಿ ಪೂರ್ವೇ, ಅದಕ್ಕೆ ತೊಡಚ್ಛನ್ನವಾದ್ದು ಅಂತ ಕರೆದ್ರು. ಮೇಲೆ ಹುಲ್ಲಿದೆ, ಒಳಗೆ ಬಾವಿ ಇದೆ, ಬರೋದು ಕಾಣಿಸ್ತಾ ಇದೆ, ಹೋಗೋದು ಕಾಣಿಸ್ತಾ ಇಲ್ಲ ಅವನಿಗೆ. ಬಿದ್ದ ಮೇಲೆ ಗೊತ್ತು, ಅಷ್ಟು ಮುಳುಗೋಗ್ಬಿಟ್ಟಿರ್ತಾನೆ ಆಗ್ಲೇ. ತಮಾತ್ಮನೋ ವಿಜಾನೀಯಾತ್ ಮೃತ್ಯಾಪತ್ಯ ಗೃಹಾತ್ಮಕಂ ದೈವೋಪಸಾಧಿತ ಮೃತ್ಯುಂ ಮೃಗಯೋರ್ ಗಾಯನಂ ಯಥಾ. ತಮ್ಮಾತ್ಮನೋ ವಿಜಾನೀಯಾತ್, ಅದನ್ನ ಏನ್ ತಿಳ್ಕೋಬೇಕಾಗ, ಮೃತ್ಯಾಪತ್ಯ ಗೃಹಾತ್ಮಕಾಂ, ಮೃತ್ಯ ಅಪತ್ಯ ಗೃಹಾತ್ಮಕಂ, ಮನೆ ಆಮೇಲೆ ಮನೆ ಕೆಲಸದವಳು ಮಕ್ಕಳು ಎಲ್ಲ ಸಂಸಾರ ಅದು ಒಂದು. ಇದೆಲ್ಲ ಏನು ಗೊತ್ತಾ, ನನ್ನ ಮಾಯೆ ಅಂತ ತಿಳ್ಕೋಬೇಕು. ದೈವೋಪಸಾಧಿತ ಮೃತ್ಯು, ದೈವೋಪಸಾಧಿತವಾಗಿ ದೇವರೇ ಕಟ್ಟಂತ ಮೃತ್ಯುವಿನ ವ್ಯವಸ್ಥೆ ಇದೆ ಒಂದು. ಹೇಗೆ ಮೃಗಯೋರ್ ಗಾಯನಂ ಯಥಾ, ಮೃಗಗಳ ಗಾಯನ ಇದ್ರೆ ಹೇಗೋ ಹಾಗೆ. ಅದನ್ನ ಏಕಾಶ್ಕಂದ್ರೆ ಹೇಳ್ತಾರೆ, ಮೃಗ ಅಂದ್ರೆ ಜಿಂಕೆ, ಜಿಂಕೆ ಅಂತ ಹೇಳಿದ್ರೆ ಏನ್ ಮಾಡ್ತಾರಂತೆ, ಒಳ್ಳೆ ಹಾಡಾಗ್ತಾರ, ಇವತ್ತು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಿಂದೆ ಹಾಡಾಗ್ತಿದ್ರಂತೆ, ಅದು ಮೋಹಗೊಳ್ಳುತ್ತಂತದ್ದು, ಹಿಡಿದು ಬಿಡ್ತಾರೆ ನೋಡೋದಕ್ಕೆ ಗಾಯನ. ಅದು ಆಕ್ಚುಲಿ ಓಡ್ಕೊಂಡ್ ಬರುತ್ತೆ, ಆಕ್ಚುಲಿ ಏನಾದ್ರು ಮೃತ್ಯು ಅದ್ರ ಪಾಲಿಗೆ. ಗಾಯನ ಮೃತ್ಯುವನ್ನ ಏನ್ ತಿಳ್ಕೊಡುತ್ತದ, ಎಂಜಾಯ್ಮೆಂಟ್ ತಿಳ್ಕೊಂಡ್ಬಿಡುತ್ತಲ್ಲ ಆ ರೀತಿ ಅಂತ ಹೇಳ್ತಾರೆ. ಮೃಗಯೋರ್ ಗಾಯನಂ ಯಥಾ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹರಿಭಕ್ತ್ಯಾದಿಯುತ ಪತ್ನಿ ಅಪಿ ಹರಿಭಕ್ತಿರಹಿತ ಪತಿ ಮಾತ್ಮನೋ ಮೃತ್ಯು ಮೀಕ್ಷೇತ ನರಕಹೇತು ಪಶ್ಯೆ. ಒಳ್ಳೆ ನೋಟ್ ಬರೀತಾರೆ ವಿಜಯದೇವ ಸ್ವಾಮಿಗಳು, ಸೆಟ್ ಬರ್ತಾ ಹೆಂಗೆ ಇಷ್ಟೊತ್ತು ಕೇಳಿಯರಾಗಿರ್ತ ಸಿಟ್ಟು ಬಂದ್ಬಿಟ್ಟಿರುತ್ತೆ ಅವ್ರಿಗೆ, ನಮ್ಮನ್ನು ಭಾರಿ ಬೈತಾರೆ ಅಂತ. ಅವ್ರು ಹೇಳ್ತಾರೆ ಗಂಡ ಹೆಂಡತಿಯ ಮೃತ್ಯು ಅಂತ ಹ್ಯಾಕ್ ತಿಳ್ಕೋಬೇಕೋ, ಹೆಂಡತಿ ಗಂಡನೂ ಮೃತ್ಯು ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಎಂಥ ಗಂಡನಾದ್ರೆ ಹರಿಭಕ್ತಿ ರಹಿತಂ, ದೇವರಲ್ಲಿ ಭಕ್ತಿ ಇಲ್ಲದ ಗಂಡ ಕೂಡ ಇವಳ ಪಾಲಿಗೆ ಏನಾಗಿದ್ದಾನೆ, ಮೃತ್ಯು ಇದ್ದಂತೆ. ಸೊ ಸಮಾಧಾನ ಆಯ್ತಾಗ ಇಬ್ಬರು ಈಕ್ವಲ್ ಆಯ್ತು. ದೇವ್ರ ವೇದವ್ಯಾಸರ ಉದ್ದೇಶ ಹೆಣ್ಣು ಗಂಡನ ಕಾರಣಕ್ಕೆ ಬೈಯೋದಲ್ಲ, ಯಾವ್ದಕ್ಕೆ ಬೈತಾರೋ ಅವರೀಗ, ಅಯೋಗ್ಯರಾಗಿದ್ರೆ ಅಂತ ಅರ್ಥ. ಅಯೋಗ್ಯ ಗಂಡಾಗಿದ್ರೆ ಹೆಂಡತಿ ಮೃತ್ಯು, ಅಯೋಗ್ಯ ಹೆಂಡತಿ ಆದ್ರಿದ್ರೆ ಗಂಡನಿಗೆ ಮೃತ್ಯು. ಇಬ್ಬರು ಯೋಗ್ಯರಾಗಿದ್ರೆ ಮ್ಯೂಚುವಲ್ ಡೆತ್ ಅಷ್ಟೇ, ಇವ್ರು ಅವರೊಡೆ ಅವ್ರ ಇಬ್ಬರು ಕೃಷ್ಣಾರ್ಪಣೆ ಆಗಿಬಿಡ್ತಾರೆ. ಇಬ್ಬರು ಯೋಗ್ಯರಾಗಿದ್ರೆ ಮ್ಯೂಚುವಲ್ ಅಮೃತ್ಯು, ಮ್ಯೂಚುವಲ್ ಅಮೃತ ಇದ್ದಾಗ ಲೆಕ್ಕ, ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಇರ್ತಾರೆ ಆ ಥರ. ಅದನ್ನ ಅರ್ಥ ಮಾಡಿಕೊಂಡ್ರೆ ವಿವಾಹದ ಕಾನ್ಸೆಪ್ಟ್ ಅನ್ನು ವರ್ಣನೆ ಮಾಡ್ತಾರೆ. ನರಕ ಹೇತು ಪಶ್ಯೆ ಕಿಂ ವಿಶಿಷ್ಟಂ ಮೃತ್ಯಾಪತ್ಯ ಗೃಹಾತ್ಮಕಂ ಕಥಮಿವ ಮೃತ್ಯಾ ಅಪತ್ಯ ಗೃಹಾತ್ಮಕಂ ಯಥಾ ಮೃಗಯೋಹೋ ಮೃಗಾನ್ ವಧಾರ್ಥಂ ಮಾತೀತಿ ಮೃಗ ಮೃಗವ್ಯಾಶ್ಚ ಇತಿ ಕುರು ಕುಹು ಮೃಗಯುಹು ತಶ್ಚ ಮೃಗಯೋಹೋ ವ್ಯಾಧಸ್ಯ. ಮೃಗಯು ಶಬ್ದಕ್ಕೆ ಮೃಗಯು ಮೃಗ ಬೇರೆ, ಮೃಗಯು ಬೇರೆ. ಮೃಗಯು ಅಂದ್ರೆ ವ್ಯಾಧ, ವ್ಯಾಧ ಗಾಯನವನ್ನು ಮಾಡ್ತಾನಲ್ಲ ಹಾಗೆ, ಯಾವುದೇ ಹಿಡಿದಕ್ಕೆ ಮೃಗ ಹಿಡಿದಕ್ಕೋಸ್ಕರ. ವ್ಯಾಧೋ ಮೃಗವದ ಜೀವೋ ಮೃಗಯುರ್ಲುಬ್ಧಕೋಪಿ ಸಹ ಇತ್ಯಮರ ಗಾಯನ. ಮೃಗಯು ಶಬ್ದ, ಶಂಭು ಶಬ್ದ ಗುರು ಶಬ್ದದಂತೆ ಮೃಗಯು ಶಬ್ದ. ಮೃಗಯೋಹೋ ದ್ವಿವಚನ ಮೃಗ ಬೇರೆ, ಮೃಗಯು ತಸ್ಯ ತಸ್ಯ ಅಂತ ಮೃಗಯೋಹೋ ಬೇರೆ. ಗಾಯನ ಮೃಗಯು ಅಂತಂದ್ರೆ ಬೇಟೆಗಾರ, ಬೇಟೆಗಾರ. ಗಾಯನ ಮೃಗಸ್ಯ ಮೃತ್ಯು ಹೇತು ತಥಾ ಇತ್ಯರ್ಥ. ಸತ್ವಂ ಸುಚ ತಥಾ ಸ್ತ್ರೀಷು ಇತ್ಯುತಿ ಉಕ್ತಾದಿ ಅತ್ರ ಇತ್ಯಾದಿ ಉಕ್ತಂ ಅತ್ರಾಪಿ ಪ್ರಮಾಣ. ಅದಕ್ಕೆ ವಿಜಯ ಮತ್ತೆ ನೋಟ್ ಬರೋದು. ಆದ್ರೆ ಎಲ್ಲ ಹೆಂಗಸರು ಗಂಡಸರು ಕೂಡ ಮದುವೆನೆ ಬೇಡ ಅನ್ಕೊಳಕ್ ಹೋಗ್ಬೇಡ್ರಿ. ಸತ್ವಂಸು ತಥಾ ಸ್ತ್ರೀಷು, ಒಳ್ಳೆ ಗಂಡಸು ಒಳ್ಳೆ ಹೆಂಗಸಾದ್ರೆ ಸಂಸಾರ ಏನಾಗೋದಿಲ್ಲ, ನರಕಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ. ನರಕಕ್ಕೆ ಕಾರಣ ಆಗೋದಿಲ್ಲ, ಒಳ್ಳೊಳ್ಳೆ ಮಕ್ಕಳು ಹುಟ್ಟಿದಾಗ ವಂಶೋದ್ಧಾರಕರಾಗ್ತಾರೆ, ಒಳ್ಳೆ ಜ್ಞಾನ ಬಂತು ಅವನ ಸಾಧನೆ ಆಯ್ತು. ಆದ್ರೆ ದೋಷ ಅಲ್ಲ ಅದು, ಕೆಟ್ಟವರಾದ್ರೆ ಮಾತ್ರ ಸಮಸ್ಯೆ ಹೊರತು ಒಳ್ಳೆಯವರ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ವೆಹಿಕಲ್ ತಗೊಳ್ಳೋದಿಲ್ವಾ, ಗೊತ್ತಾಯ್ತಾ? ಆಕ್ಸಿಡೆಂಟ್ ಆಗಿರುತ್ತೆ ಯಾರನ್ನೋ ನೋಡ್ಲಿಕ್ಕೆ ವೆಹಿಕಲ್ ಅಲ್ಲೇ ಹೋಗ್ತಾರೆ, ಮತ್ತೆ ಇವ್ರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ, ಅರ್ಥ ಆಯ್ತಾ? ಆದ್ರೂ ಕೂಡ ಏನ್ ಮಾಡ್ತಾರೆ, ಇನ್ನೊಂದು ವೆಹಿಕಲ್ ಆದ ನೋಡ್ರೆ ಹೋಗ್ತಾರೆ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿದ್ದು ಯಾವುದೋ ತಪ್ಪಿನಿಂದ, ವೆಹಿಕಲ್ ದೋಷ ಅಲ್ಲ ಅದು, ಬೇರೆ ಕಾರಣದಿಂದ ಆಗಿರುತ್ತೆ. ಅದೇ ರೀತಿ ಪ್ಲೇನ್ ಆಕ್ಸಿಡೆಂಟ್ ಆದ್ರೂ ಪ್ಲೇನ್ ಅಲ್ಲೇ ಬರ್ತಾರಲ್ಲ ಆ ಟೈಪ್ ನೋಡ್ಲಿಕ್ಕೆ, ಅದೆಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ತಪ್ಪು ಬೇರೆ ಕಡೆ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ದೋಷ ಇಲ್ಲ. ಅದೇ ರೀತಿಯಲ್ಲಿ ಮದುವೆಯಿಂದ ಒಳ್ಳೆಯದೇ ಕೆಟ್ಟದ್ದೇ ಇದೆ, ಏನು ಯಾವ್ದು ಈಗಿನ ಕಾಲ ಕರೆಯರು ಅಲ್ಲ, ಈಗಿನ ಕಾಲ ಕರೆಯರು, ಹಿಂದೆ ಇಟ್ ವಾಸ್ ಕಾಮನ್ ಹಿಂದೆ, ಈಗ ತುಂಬಾ ರೇರು, ಬಟ್ ಇಲ್ಲ ಅಂತಲ್ಲ ಇದಾರೆ, ಹಿಂದೆ ವೆರಿ ಅದು ಬಿಟ್ಟಿದ್ದಾರೆ ರೇರಿ. ಹಿಂದಿನ ಕಾಲಕ್ಕೆ ಅವನು ಶೂಟ್ ಆಗದ್ರೆ ಅದಕ್ಕೆ ಅವರೆಲ್ಲ ಅನೇಕ ರೀತಿ ನೋಡಿ ದೈವಿಕವಾಗಿ ಜಾತಕ ನೋಡ್ತಿದ್ರು, ಆಮೇಲೆ ಮನಸ್ಸು ಅಂತೇಳಿ ಒಪ್ಪೊಂದು ಕೇಳ್ತಿದ್ರು, ಮತ್ತೆ ಇವರು ಇವರು ಯೋಚನೆ ಮಾಡ್ತಿದ್ರು, ಅವರ ಯೋಚನೆ ಮಾಡ್ಕೊಂಡ್ಬಿಡ್ತಾರೆ, ಅವರವ್ರ ಯೋಚನೆ ಮಾಡ್ಕೊಂಡು ಸೆಟ್ಲ್ ಆಗದೆ. ಯಾಕೆ ಅವ್ರಿಗೇನು ಗೊತ್ತು, ಆಗಿಂದಷ್ಟೇ ಗೊತ್ತು, ಮುಂದಿನ ವಿಷಯ ಗೊತ್ತಿಲ್ಲ ಅವರಿಗೆ. ಗೊತ್ತಾಯ್ತಾ, ರೋಗಿಗೆ ಇವತ್ತು ಸರಿ ಹೋಗಿದೆ ಅಂತಾರೆ, ಡಾಕ್ಟರ್ ಹೇಳ್ತಾರೆ ಇನ್ನೂ ಸರಿ ಹೋಗಿಲ್ಲ, ತಿದ್ರೆ ಪಜಿತಿ ಆಗುತ್ತೆ, ಇನ್ನು ಕಂಟಿನ್ಯೂ ಮಾಡಿ ಪತ್ತೆ ಅಂತ ಹೇಳ್ತಾರೆ. ರೋಗಿ ಪ್ರಕಾರ ಏನದು, ಐ ಆಲ್ ರೈಟ್ ಅಂತ, ಅದು ಆಲ್ ರೈಟ್ ಅಲ್ಲ ಅಂತ ಡಾಕ್ಟ್ರಿಗೆ ಗೊತ್ತು. ಅದೇ ರೀತಿ ಮಗ ಇಬ್ರು ಮದುವೆ ಆಗೋರಿಗೆ ಗೊತ್ತಿಲ್ಲ, ಚಿಕ್ಕ ಹುಡುಗರು ಇರ್ತಾರೆ, ಭವಿಷ್ಯ ದೊಡ್ಡವರಿಗೆ ಗೊತ್ತು, ದೊಡ್ಡವ್ರಿಗೆ ಕೇಳೋರು ಯಾರಿದ್ದಾರೆ ಇವತ್ತು. ಹೀಗಾಗಿ ಏನಾಯ್ತು, ಎಲ್ಲ ದಾರಿ ತಪ್ಪಿತ್ತು. ಅದೇ ದಿನೇ 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 ಆ ಥರ ಇರ್ತಾರೆ, ಇವತ್ತು ಪೇಪರ್ನಲ್ಲಿ ಹಾಕಿದ್ದಾರೆ, ಇದು ಇಂಡಿಕೇಟ್ ಮ್ಯಾರೇಜ್ ಆದರೆ 75,000 ಇನ್ನು ಕೊಡ್ತಾರಂತೆ ಎಕ್ಸ್ಟ್ರಾ ದುಡ್ಡು. ಮೊದಲೇ ಮಾಡ್ತಿದ್ರು, ಇನ್ನು ಜಾಸ್ತಿ ಆಗ್ತಾರೆ, ಗೊತ್ತಾಯ್ತಾ, ಇದ್ರೆ 75,000 ಕೊಡು ಬಿಡ್ತೀವಿ ಅಂತಾರೆ, ಅದು ಇಸ್ಕೊಂಡು ಮತ್ತೆ ಹೋಗ್ತಾರೆ. ಬೇಡ, ಇದು ಬಂದು ಬರ್ತಾ ಬರ್ತಾ, ನಮ್ಮಲ್ಲಿ ಇನ್ಸೆಂಟಿವ್ ಯಾವುದೂ ಇಲ್ಲ, ನಮ್ಮಲ್ಲಿ ಇನ್ಸೆಂಟಿವ್ ಜೀರೋ, ಗೊತ್ತಾಯ್ತಾ. ಆದ್ರೆ ಅಲ್ಲಿ ನೋಡಿದ್ರೆ ಐದು ಕೆಡಿಸ್ ಧರ್ಮ ಕೆಡಿಸ್ಲಿಕ್ಕೆ ಕಾಂಪಿಟೇಷನ್ ಇದೆ, ಧರ್ಮ ಉಳಿಸ್ಲಿಕ್ಕೆ ಏನೂ ಇಲ್ಲ, ನಮ್ಮಲ್ಲೇ ಬಿಡಿಸ್ಲೇ, ನಮ್ಮಲ್ಲೇ ಕಾಂಪಿಟೇಷನ್ ಮತ್ತೆ ಧರ್ಮ ಕೆಡಿಸ್ಲಿಕ್ಕೆ. ಅದು ಯೋಚನೆ ಮಾಡಿದ್ರೆ ಎಷ್ಟು ನೆಗೆಟಿವ್ ಇದ್ರಲ್ಲಿ ಹೋಗ್ತಾ ಇದ್ದಾನೆ ಮನುಷ್ಯ ಅಂತ ಗೊತ್ತಾಗ್ತದೆ. ನಮ್ಮಲ್ಲಿ ಏನು ವ್ಯವಸ್ಥೆಗಳು ಏನೇನೋ ಇಲ್ವಲ್ಲ, ಭಾರಿ ತಪ್ಪ. ದೇಹೇನ ಜೀವಭೂತೇನ ಲೋಕಾಲ್ ಲೋಕಾನೂರಜನ್ ಲೋಕಾಮನೂರಜನ್ ಭುಂಜಾನ ಏವ ಕರ್ಮಾಣಿ ಕರೋತಿ ಅವಿರತಂ ಪುಮಾನ್. ಭುಂಜಾನ ಏವ ಕರ್ಮಾಣಿ, ದೇಹೇನ ಜೀವಭೂತೇನ ಲೋಕಾಲ್ ಲೋಕ ಮನೋರಜನ್, ಈ ಕರ್ಮ ಮಾಡ್ತಾನೆ, ಈ ಲೋಕ ಆ ಲೋಕ ಶಿಫ್ಟ್ ಆಗ್ತಾನೆ ಇರ್ತಾರೆ ಹೊರತು ಸೆಲ್ ಟು ಸೆಲ್ ಹೋದ್ರೆ ರಿಲೀಸ್ ಅಲ್ಲ. ಅದು ಏನ್ ಮಾಡಿ, ಭಾರಿ ಅಪ್ಲಿಕೇಶನ್ ಹಾಕಿದ, ಬಂದ್ಬಿಟ್ಟು ನನಗೆ ಸೆಲ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು, ಅವನು ಪಾಪ ರಿಲೀಸ್ ಮಾಡ್ಲಿಕ್ಕೆ ಬಂದಿದ್ದ, ಸೆಲ್ ಚೇಂಜ್ ಮಾಡಿ ಅಂತ ಕೇಳ್ತಾ ಕೂತೇನೆ, ಏನ್ ಮಾಡ್ಬೇಕು ಅವನ್ನ ಅಂದ್ರೆ ಜೈಲಲ್ಲೇ ಕಟ್ಟಿದ ಹಾಕ್ತೀನಿ ಅಂತ ಅರ್ಥ. ದೇವರು ನಮ್ಮನ್ನು ಕಳಿಸಿರೋದು ರಿಲೀಸ್ ಆಗಿ ಬಾರ ಅಂತ ಕಳಿಸಿದ್ರೆ ಸೆಲ್ ಚೇಂಜ್ ಮಾಡೋ ತರ ನೋಡ್ರಿ, ಪುತ್ರ ಪೌತ್ರ ಆಯುರ ಆಯುರ ಐಶ್ವರ್ಯ ಇದ್ದಾರೆ ಏನಂತ ಡಿಫರೆಂಟ್ ಬೆನಿ ಮೇಲೆ ಸೆಲ್ಸ್ ಕೊಡೋ ಅಂತ ಅರ್ಥ ಆಗ್ತದೆ. ಅದಕ್ಕೆ ಅದು ಹೇಳ್ತಾರೆ, ಲೋಕ ಲೋಕ ಮನೋರಜನ್ ಭುಂಜಾನ ಏವ ಕರ್ಮಾಣಿ, ಕರ್ಮ ಅನುಭವಿಸ್ತಾನೆ ಇದ್ದಾನೆ, ಅಲ್ಲಿ ಮುಗಿಯೋದಿಲ್ಲ ಅಂತ ಕೇಳಿದ್ರೆ ಮುಗಿಯೋದಿಲ್ಲ, ಕರೋತಿ ಮತ್ತೆ ಮಾಡ್ತಾನೆ. ಇವತ್ತು ಕರ್ಮ ಮಾಡೋದು ಎರಡೀಗ, ತುಂಬಾ ಜನ ಕನ್ಫ್ಯೂಷನ್, ಕರ್ಮ ಅನುಭವ ಮಾಡ್ತೇವಲ್ಲ ಏನಿದು, ಹೊಸ ಕರ್ಮನೋ ಹಳೆ ಕರ್ಮ ಅನುಭವನೋ ಅಂತ ಕೇಳಿದ್ರೆ, ಹೊಸ ಕರ್ಮ ಅಂದ್ರೆ ಹೀಗಾಗಿ ಅನುಭವಿಸ್ತೀವಿ ಅಂತ ಕೇಳ್ತಾರೆ, ಕರ್ಮ ಅನುಭವ ಅಂದ್ರೆ ಮತ್ತೆ ಅನುಭವಿಸಿ ಮುಗಿಬೇಕಲ್ಲ ಅಂತ ಕೇಳ್ತಾರೆ. ಮತ್ತೆ ಅನುಭವಿಸ್ತಾ ಅನುಭವಿಸ್ತಾ ಏನಾಗ್ತಾನೆ ಅವನು, ಹೊಸ ಕರ್ಮ ಎರಡು ಕರ್ಮ ಒಟ್ಟಿಗೆ ಲಿಂಕ್ಡ್, ಅದು ಕರ್ಮಾನುಭವ ಲಿಂಕ್ಡ್. ಆದ್ರಿಂದಾಗಿನೇ ನಾವು ಕರ್ಮ ಅನುಭವಿಸ್ತಾನು ಇದ್ದೇವೆ, ಹೊಸ ಕರ್ಮ ಮಾಡ್ತಾ ಇದ್ದೇವೆ. ಆದ್ರಿಂದ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು, ನಾ ಕೆಸರಿಂದ ಹತ್ತಿದಾಗ ಮತ್ತೆ ಕೆಸರು ಹಚ್ಕೊಂಡು ತೊಳ್ಕೊಳ್ಳೋಕೆ ಹೋದ್ರೆ ಗಟ್ಟಿ ಪೇಸ್ಟ್ ಆಗುತ್ತೆ ಹೊರತು ನೀರಿಂದ ತೊಳಿಬೇಕಾದ್ರೆ, ಕೆಸರಿಂದ ತೊಳಿಬಾರದು. ಕರ್ಮದಿಂದ ಕರ್ಮ ಅನ್ನೋದು, ಕರ್ಮದಿಂದ ಕರ್ಮ ಅನ್ನೋದು ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು, ಗೋಪಾಲದಾಸರ ಮಾತು. ಭಾಗವತದ ವಾಕ್ಯ ಹಾಗೆ ಇಟ್ಟಿದ್ದಾರೆ ಅಷ್ಟೇ, ಅದನ್ನು ತಿಳಿಸ್ತಾರೆ. ಆ ರೀತಿ ಮಾಡಬಾರದು. ಕರೋತಿ ಅವಿರತಂ ಪುಮಾನ್, ಹೋಗಲಪ್ಪ, ಅವಿರತ ಬಂದ್ರೆ ನಾನ್ ಸ್ಟಾಪ್ ಮಾಡ್ತಾನೆ, ಬರೀ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾನೆ. ಜೀವೋ ಯಶಾನುಗೋ ದೇಹೋ ಭೂತೇಂದ್ರಿಯ ಮನೋಮಯ, ಜೀವೋ ಯಶಾನುಗ ದೇಹ ಭೂತೇಂದ್ರಿಯ ಮನೋಮಯ ತನ್ನಿರೋಧೋ ಅಶ್ಯ ಮರಣಂ ಆವಿರ್ಭಾವಸ್ತು ಸಂಭವ. ಜೀವ ಯಶ್ಯ ಅನುಗ ದೇಹ, ದೇಹ ಅಂಬೋದು ಹೇಗಿರ್ಬೇಕು ಅಂತ, ಜೀವ ಹಿಡಿದ ಕೆಳಗಿರ್ಬೇಕು. ಭೂತೇಂದ್ರಿಯ ಮನೋಮಯ, ದೇಹ ಆಫ್ಟರ್ ಆಲ್ ಏನದು, ಭೂತ ಇಂದ್ರಿಯ ಮನಸ್ಸು, ಭೂತ ಪಂಚಭೂತಗಳು, ಇಂದ್ರಿಯ 11 ಇಂದ್ರಿಯಗಳು, 10 ಇಂದ್ರಿಯ, ಮನಸ್ಸು 5 11 ಇಷ್ಟೆಲ್ಲ ಇದೆ. ತನ್ನಿರೋಧೋ ಅಶ್ಯ ಮರಣಂ ಆವಿರ್ಭಾವಸ್ತು ಸಂಭವ. ಅದನ್ನ ಅವು ಸೋಲ್ಬೇಕೆ ಹೊರತು ನಾವು ಸೋಲಬಾರದು. ವೆಹಿಕಲಲ್ಲಿ ಹೋಗ್ತಿರ್ಬೇಕಾದ್ರೆ ಸೇಫ್ ಡ್ರೈವಿಂಗ್ ಯಾವಾಗ, ವೆಹಿಕಲ್ ಕಂಟ್ರೋಲ್ ಇದ್ರೆ, ಗೊತ್ತಾಯ್ತಾ. ದೇಹ ಅಂಬುದು ವೆಹಿಕಲ್, ದೇಹ ನಾವು ಕಂಟ್ರೋಲ್ ಮಾಡಬೇಕು, ದೇಹ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ವೆಹಿಕಲ್ ಹೋದ ಕಡೆ ಹೋದಾಗ ಬಿಡಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ದೇಹ ನಾಲಿಗೆ ಹೇಳಿದಂತ ತಿಂದ್ಬಿಟ್ಟು ಏನೇನೋ ಮಾಡುತ್ತದೆ, ಸಿಕ್ಕಾಬಟ್ಟೆ ತಿನ್ಬೇಕು ಅನಿಸುತ್ತೆ ಅದಕ್ಕೆ. ಅದು ನಾವೇನ್ ಮಾಡಬೇಕು, ತಿನ್ನಬಾರ್ದು ಅಂತ ಡೈರೆಕ್ಷನ್ ಕೊಡಬೇಕು. ಅದು ದೇಹ ನಾವು ಕಂಟ್ರೋಲ್ ಮಾಡಬೇಕು. ದೇಹ ಅಂಬ ಸಾಧನ ಶರೀರ ಇದು, ವೆಹಿಕಲ್ ಅಂತಾನೆ ಅರ್ಥ ಅದಕ್ಕೆ. ವೆಹಿಕಲ್ ಆದ್ರಿಂದ ವೆಹಿಕಲ್ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಕಂಟ್ರೋಲ್ ಮಾಡಕ್ ಬ್ರೇಕ್ಗಳೇ ರಥ ಉಪವಾಸ ಆದಿಗಳೆಲ್ಲ ಮಾಡ್ತಾ ಹೋದ್ರೆ ಬ್ರೇಕ್ ಆಗ್ತಾ ಇರ್ತಾನ, ತಿನ್ಬೇಡ ಬಿಟ್ಬಿಡ್ತೇವೆ, ಏನು ತಿನ್ಬೇಡ ಬಿಟ್ಬಿಡ್ತಾರ, ಫುಲ್ ಸಿಗ್ನಲ್ ಬಂತು ಫುಲ್ ಸ್ಟಾಪ್, ಏಕಾಚಿ ಸಿಗ್ನಲ್ ಇದ್ದಾಗ ಏನು ತಿನ್ಬಾರ್ದು. ಕೆಲವು ಸ್ಲೋ ಗೋ ಸ್ಲೋ, ಕೆಲವು ಕಡೆ ಗೋ ಸ್ಲೋ, ಕೆಲವು ಕಡೆ 5-10 ಕಿಲೋಮೀಟರ್ ಹಾಕಿರ್ತಾನಲ್ಲ ಆ ಟೈಪ್, ರಥ ಬಂದ ಗೋ ಸ್ಲೋ, ಪೂರ್ತಿ ಬಿಡಬೇಡಿ ಸ್ಲೋ ಆಗಿ ಹೋಗಿ. ಕೆಲವು ಟೇಕ್ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಕೊಟ್ಟ ಹಾಗೆ ಒನ್ ವೇ, ಕೆಲವು ಕಡೆ ಒನ್ ವೇ ಆ ಕಡೆಗೆ, ಕೆಲವು ಟೋಟಲ್ ಸಿಗ್ನಲ್ ಸ್ಟಾಪ್, ಕೆಲವು ಟ್ರಾಫಿಕ್ ಜಾಮ್, ಅನೇಕ ತರ ಟ್ರಾಫಿಕ್ ಬರೋದ್ರಿಂದ ನಾವು ಹುಷಾರ ದೇಹನ ಕಂಟ್ರೋಲ್ ಮಾಡಬೇಕು. ಇಂಪೋರ್ಟೆಡ್ ಕಾರ ಜೋರಾಗಿ ಹೋಗ್ಬಿಟ್ಟು ಸಿಟ್ಟು ಬಂದ್ಬಿಟ್ಟ ಎಷ್ಟು ದೊಡ್ಡ ದೊಡ್ಡ ಕೇಸ್ ಶುರುವಾಗುತ್ತೆ ಆಮೇಲೆ. ಹಾಗೆ ಮಾಡಬಾರ್ದು. ನಾವು ಎಷ್ಟೇ ಇಂಪೋರ್ಟೆಡ್ ಕಾರ ಕೂಡ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಎಷ್ಟೇ ಯತಿಗಳಿಂದ ಹಿಡಿದು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಇಂಪೋರ್ಟೆಡ್ ದೇಹ ಪೀಠಾಧಿಪತಿ ಯಾರೇ ಇರಬಹುದು, ಟ್ರಾಫಿಕ್ ಎಷ್ಟು ಮಿನಿಸ್ಟರ್ ಕಾರ ಸ್ಟಾಪ್ ಮಾಡ್ತಾರಲ್ಲ ಆ ಟೈಪ್, ಎಲ್ಲರಿಗೂ ಟ್ರಾಫಿಕ್ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಅಂದ್ರೆ ಆಗೋದು ಕಾಮನ್. ಈ ಸ್ಮೃತಿಗಳು ಯಾರಿಗೂ ಅಲ್ಲ, ದೇವರೇ ಮಾಡ್ಕೊಂಬಿಟ್ಟಿದ್ದ. ಈಗ ಎಲ್ಲ ರೂಲ್ಸ್ ಅಂದ್ರೆ ರೂಲ್ಸ್ ಏನೇ, ರೂಲ್ಸ್ ಏನೇ, ಮೇಲೆ ಹೋಗ್ತಾ ಹೋದ್ರೆ ರೂಲ್ಸ್ ಜಾಸ್ತಿ ಆಗ್ತವೆ, ಇನ್ನು ಸ್ಟ್ರಿಕ್ಟ್ ಆಗ್ತಾರೆ. ಜೀವೋ ಯಶ್ಯಾನುಗೋ ದೇಹ ಜೀವ ಲಕ್ಷಣ ಮಹ ಯ ಜೀವ ಇತಿ ಭೂತೇಂದ್ರಿಯ ಮನೋಮಯೋ ದೇಹೋ ಯಶ್ಯ ಅನುಗಃ ಸ ಜೀವ ಇತಿ ಮೃತೋ ಯಥಾ ಇತಿ ವ್ಯವಹಾರಾತ್ ಜೀವೋ ಅನಿತ್ಯಯೇವೇತೇನ ಶಂಕನೀಯಂ ತಸ್ಯ ದೇಹ ವಿಯೋಗ ಸಂಯೋಗಾವೇ ವರ್ಣ ಜನನೆ. ದೇಹ ಬಂತು ಮರಣ, ದೇಹ ಹೋಯಿತು ದೇಹ ಬಂತು ಜನನ, ದೇಹ ಹೋಯಿತು ಮರಣ, ಮತ್ತು ಸ್ವರೂಪನಾಶ, ಇವನ ಸ್ವರೂಪನಾಶ ಮಾತ್ರ ಇಲ್ಲ. ತಥಾ ಸತಿ ಮೋಕ್ಷಾದಿ ಯೋಗ್ಯತಾ ಕಥನಂ ವ್ಯರ್ಥಂ ಶಾಜಿತಿ ಭಾವೆ. ಅದು ಹೇಳಿದ್ರೆ ಮೋಕ್ಷ ಹೋಗಿದ್ರೆ ಹೇಳ್ತಾನೆ ಇರಲಿಲ್ಲ. ಜೀವನಿಗೆ ಮೋಕ್ಷ ಇದೆ, ದೇಹಕ್ಕೆ ಮಾತ್ರ ಸಾವಿದೆ. ತನ್ ನಿರೋಧ ಇತಿ ಅಸ್ಯ ಜೀವಸ್ಯ ತನ್ ನಿರೋಧ ತಸ್ಯ ದೇಹಸ್ಯ ನಾಶಃ ಭೂತೇಶು ಲಯ ಮರಣಂ ಆವಿರ್ಭಾವ ಭೂತ ಸಂಯೋಗ ಲಕ್ಷಣೋ ವಿಶೇಷತೆಯ ಪ್ರಕಾಶ ಸಂಭವೋ ಜನನಂ ನಾಮ ಸುಶಬ್ದ ತೇಷಾಂ ಕಿಂಚಿತ್ ವಿಶೇಷ ದ್ಯೋತಕ. ಎರಡು ಜೊತೆಗಿದ್ರು ಕೂಡ, ದೇಹ ದೇವ ಜೊತೆಗಿದ್ದಾರೆ, ಆ ಕಾರು ಡ್ರೈವರ್ ಜೊತೆಗಿದ್ದಾರೆ, ಜೊತೆಗಿದ್ರು ಕೂಡ ಏನಾಗಿದ್ದಾರೆ, ಕಂಟ್ರೋಲ್ ಬೇರೆ ಕಂಟ್ರೋಲ್ಡ್ ಬೇರೆ, ಗೊತ್ತಾಯ್ತು. ಕಂಟ್ರೋಲ್ ಅಂದ್ರೆ ಕಂಟ್ರೋಲ್ಡ್ ಹೇಗೆ ಬೇರೆನೋ ಅದೇ ರೀತಿ ಜೀವ ದೇಹಗಳಲ್ಲಿ ಜೀವ ಏನಾಗಿರ್ಬೇಕು, ಯಾವಾಗಲೂ ದೇಹನ ಕಂಟ್ರೋಲ್ ಮಾಡಬೇಕು. ಜೀವನ ಯಾರು ಕಂಟ್ರೋಲ್ ಮಾಡ್ತಾರೆ? ಇಲ್ಲಿ ಸಿಂಪಲ್ ನೋಡಿ, ಈಗ ಕಾರ್ ಕೂತಿದ್ದಾರೆ, ಡ್ರೈವರ್ ಕೂತಿದ್ದಾರೆ. ಕಾರನ್ನ ಯಾರು ಮಾಡ್ತಾರೆ? ಈಗ ಡ್ರೈವರ್. ಡ್ರೈವರ್ ಯಾರು ಕಂಟ್ರೋಲ್ ಮಾಡ್ತಾರೆ? ಓನರ್. ಓನರ್ ಕಂಟ್ರೋಲ್ ಮಾಡ್ತಾರೆ. ಡ್ರೈವರ್ ತನ್ನ ಮೇಲೆ ಬಿಟ್ಟು ಹೋಗ್ಬಿಟ್ಟು, ಎಲ್ಲ ಬಿಟ್ಟುಬಿಟ್ಟು ನಾನು ಹೇಳಿದ ಕಡೆ ಹೋಗು ಅಂತ ಹೇಳ್ತಾನೆ. ದೇವರು ಇವತ್ತು ಒಳಕೂತ ಓನರ್. ನಾವೆಲ್ಲ ಡ್ರೈವರ್ಸ್ ಅಷ್ಟೇ, ವೆಹಿಕಲ್ ದೇಹ. ನಾವೇ ಓನರ್ ಇದ್ರೆ ಕೂಡ ಪಜಿತ ಆಗುತ್ತೆ ಸರ್, ನಾವೇ ಓನರ್ ಅಲ್ಲ, ಡ್ರೈವಿಂಗ್ ಇದ್ರೆ ಮಾತ್ರ ಬೇರೆ ಅಲ್ಲ. ಆಗ ನಮಗೆ ಅರ್ಥ ಆಗ್ತದೆ ನಮ್ಮ ಕರ್ತೃತ್ವ ಎಂಥದ್ದು ಅಂತ ಕೇಳಿದ್ರೆ, ಓನರ್ ಹೇಳದೆ ಮಾಡೋದೇ ಹೊರತು ಡ್ರೈವರ್ ಕರ್ತೃತ್ವ ಇಷ್ಟ ಬಂದ ಕಡೆ ಹೋದ್ರೆ ಡ್ರೈವರ್ ಆಗೋದಿಲ್ಲ ಅವನು. ಓನರ್ ಹೇಳಿದ ಕಡೆ ಮಾತ್ರ ಹೋಗ್ಬೇಕು, ದೇವ್ರು ಹೇಳಿದ ಕೆಲಸ ಮಾತ್ರ ಮಾಡ್ಬೇಕು. ಅವ ಸಂಬಳ ಕೊಡ್ತಾರೆ, ಇಲ್ಲದ ಹೋದ್ರೆ ಡಿಸ್ಮಿಸ್ ಮಾಡ್ತಾರೆ, ಅಪಮೃತ್ಯು ಬರ್ತದೆ, ನಾಶ ಆಗ್ತದೆ. ಅದು ದೇವ್ರು ಹೇಳದೆ ಮಾಡ್ಬೇಕು. ಇಷ್ಟು ಪ್ರೇರಣೆ ಅಷ್ಟು ಪ್ರೀತಿ ಇರ್ತಾವ. ಮನೆ ಹೆಂಡತಿ ಹೇಳಿರ್ತಾನೆ ಡ್ರೈವಿಂಗ್ ಎಲ್ಲಿ ಹೋಗ್ತೀನಿ ಅಂದ್ರೆ, ಯಜಮಾನ್ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾನೆ. ಯಜಮಾನ್ ಬಂದಷ್ಟು ಎಲ್ಲ ಒಟ್ಟು ಸ್ಟೇಷನ್ ಹೋಗ್ತಾನೆ, ಈ ಕಡೆ ಹೋಗು ಅಂತ ಹೇಳ್ತಾನೆ. ಆ ಹೆಂಡತಿ ಆ ಕಡೆ ಹೋದ್ರೆ ತರಕಾರಿ ತರಿ ಅಂತ ಹೇಳಿರ್ತಾಳೆ, ಈ ಕಡೆ ಹೋಗ್ತಾರ ತರ್ಲಕ್ಕಾಗ್ಲಿಲ್ಲ ಅಂತ, ತರಕಾರಿ ಈ ಕಡೆ ಹೋಗಬಾರ ಅಂತ ಕೇಳಿದ್ರೆ ಕೆಲಸ ಕಳ್ಕೊತಿದ್ದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಡ್ರೈವರ್ ಹೇಳಿ ಓನರ್ ಹೇಳಿದ ಕಡೆಗೆ ಡ್ರೈವರ್ ಹೋಗ್ಬೇಕಾದ ಜೀವ ಕರೆಕ್ಟ್ ಆಗಿ ಹೊಂದುತ್ತದೆ. ಓನರ್ ಡ್ರೈವರು ವೆಹಿಕಲ್ ದೇಹ ಜೀವ ದೇವರು. ಅದರಿಂದ ನಿಶ್ಚಿಂತೆಯಾಗಿರ್ಬೋದು ನಾವು. ಅದು ತಿಳ್ಕೊಂಡ ಮೇಲೆ ನಮ್ಮ ಸ್ವಾತಂತ್ರ್ಯ ಎಷ್ಟಪ್ಪ ಡ್ರೈವರ್ದ? ಈಗ ಡ್ರೈವರ್ ಸ್ವಾತಂತ್ರ್ಯ ಎಷ್ಟು? ಅಷ್ಟೇ ಜೀವನ ಸ್ವಾತಂತ್ರ್ಯ. ಡ್ರೈವರ್ ಸ್ವಾತಂತ್ರ್ಯ ಬಿಟ್ಟಲ್ಲ, ಅವ್ನು ಏನು ಬರದೆ ಹೋದ್ರೆ ಡ್ರೈವಿಂಗ್ ಕೊಡಿಸ್ತಿದ್ದಿಲ್ಲ. ಯಾವ ಅವನಿಗೆ ಕೊಟ್ಟಿದ್ರೆ ತಾನು ಡ್ರೈವರ್ ತಾನೇ ಓನರ್ ಇರ್ತಿದ್ದಿಲ್ಲ. ಅರ್ಥ ಆಯ್ತಾ? ಇವತ್ತು ದೇವರು ಹೇಗಿಟ್ಟಿದ್ದಾನೆ ಅಂದ್ರೆ ಸ್ವಾತಂತ್ರ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ದೃಷ್ಟಾಂತ. ಡ್ರೈವರಿಗೆ ಡ್ರೈವಿಂಗ್ ಬರೋದು ಎಲ್ಲ ಕರೆಕ್ಟ್ ಆದ್ರೂ ಕೂಡ ಯಾವುದನ್ನು ಅವ್ನು ಚೂಸ್ ಮಾಡಾಗಿಲ್ಲ. ಓನರ್ ಕೈಯಲ್ಲಿ ಫುಲ್ ಇರೋ ಹಾಗೆ ದೇವರ ಕೈಯಲ್ಲಿ ಫುಲ್ ಇದೆ ಅಂತೇಳಿ ಜಡ ಪದಾರ್ಥ ಅಲ್ಲ ಅಂತ ನಮಗೆ ಗೊತ್ತಿದೆ. ಮತ್ತೆ ಜಡ ಲೆಫ್ಟ್ ರೈಟ್ ಹೇಳ್ತಾನೆ, ಲೆಫ್ಟ್ ರೈಟ್ ಹೇಳ್ತಾನೆ, ಸ್ಟಾಪ್ ಅಂತಾನೆ. ಇದೇ ಸಿಗ್ನಲ್ಸ್ ಕೊಡ್ತಾನಾದ್ರಿಂದ ಅವ್ನು ಮಾಡ್ಬೇಕು, ಇದನ್ನು ತಿಳ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ. ಜೀವೋ ಯಶ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯ ತನ್ನಿರೋಧೋ ಅಸ್ಯ ಮರಣಂ ಆವಿರ್ಭಾವಸ್ತು ಸಂಭವ ದ್ರವ್ಯೋಪಲಬ್ಧಿ ಸ್ಥಾನಸ್ಯ ಪ್ರದ್ರವೇಕ್ಷೋ ಅಯೋಗ್ಯತಾ ಯದ ತತ್ಪಂಚತ್ವ ಅಹಂ ಮಾನಾತ್ ಉತ್ಪತ್ತಿ ದ್ರವ್ಯ ದರ್ಶನಂ ಯಥಾಕ್ಷ್ಣೋರ್ ದ್ರವ್ಯ ಅವಯವ ದರ್ಶನ ಯೋಗ್ಯತಾ ಸದ ತದೈವ ಚಕ್ಷುಷೋ ದ್ರಷ್ಟು ದ್ರಷ್ಟುತ್ವ ಯೋಗ್ಯತಾನಯೋಹೋ. ಅಲ್ಲಿಗೆ ನಾಳೆ ದಿವಸ ಅದನ್ನ ಕಂಟಿನ್ಯೂ ಮಾಡಿ. ಎಲ್ಲ ಕಪಿಲ ಗೀತ ಬಹಳ ಅಪೂರ್ವದ್ದು, ಎಲ್ಲ ಡೇ ಟು ಡೇ ಏನ್ ಬೇಕು ಅದೆಲ್ಲ ಹೇಳ್ತಿರೋದ್ರಿಂದ ಸರಿಯಾಗಿ ಓದೋ ದಾರಿ ತಪ್ಪ ಚಾನ್ಸೇ ಇರೋದಿಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೇ ಜ್ಞಾನದಾಸ.